அஷ்ட ஈஷஷ்ட கேஷாஹ ப்ரஹ்ம விஷ்ணு மகேஸ்வராஹ தே யஸ்ய அவயவ பூதாஹ ச கேஷவஹ பரமாத்மா உச்யதே இதி பாஸ்கரோ நிருக்தவான். ஏதத் ஸ்ருத்வா வசனம் கேஷவஸ்ய இத்யத்ர ததசதிதி பாவேனாஹ கமிதி. ஆச்சாரியரீக கேஷவ சப்தக்கு அர்த்தம் எடுத்தா இருக்காரு. ஸ்தித பிரஜ்ஞஸ்ய காபாஷா சமாதிஸ்தஸ்ய கேஷவ. ಕೇಶವ ಶಬ್ದಕ್ಕೆ ಯಾತಕ್ಕೆ ಇಲ್ಲಿ ಇಲ್ಲೇ ಅರ್ಥ ಹೇಳಬೇಕಾಯ್ತು ಅಂದರೆ, ಇದೇ ಭಾಗದಲ್ಲಿ ಭಾಸ್ಕರ ಅಂತಕ್ಕಂಥ ಒಬ್ಬ ಆತ ಅದ್ವೈತಿನೇ ಆತ ಹೇಳ್ತಾನೆ. ಅದಕ್ಕೆ ಈ ಅರ್ಥ ಅಂತ ಬರೀತಾನೆ. ಕಶ್ಚ ಕಾ ಆ ಹಾ ಈಶ, ಈ ಮೂರು ಪದ ಇದೆ. ಮುಂದೆ ಕೇಶ, ಕಾ ಆ ಈಶ ಕೇಶ, ಮೂರು ಸೇರಿಬಿಟ್ರೆ ಕೇಶ ಅಂತ ಆಯಿತು. ಕಾ ಪ್ಲಸ್ ಆ ಕಾ, ಕಾ ಪ್ಲಸ್ ಈಶ ಕೇಶ. ಬ್ರಹ್ಮ ವಿಷ್ಣು ಮಹೇಶ್ವರ, ಕಾ ಅಂದರೆ ಬ್ರಹ್ಮದೇವರು, ಆ ಅಂದರೆ ವಿಷ್ಣು, ಈ ಅಂದರೆ ಶಿವ. ಪೂರ್ವಜರ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ತೇ ಯಸ್ಯ ಅವಯವಭೂತಃ ಸಹ ಕೇಶವ. ಒಬ್ಬ ಬ್ರಹ್ಮ ಇದ್ದಾನೆ, ಅವ್ರಿಗೆ ಮೂರು ಜನ ಪರಿವಾರ, ಇವರು ಮೂರು ಜನಗಳು ಕೂಡ. ಅದನ್ನು ಕೇಶವ ಅಂತ ಕರೀತಾರೆ, ಅದಕ್ಕೋಸ್ಕರ ಕೇಶವ ಅಂತ ಕರೀತಾರೆ ಅಂಥೇಳಿ ಪರಮಾತ್ಮ ಉಚ್ಯತೆ ಇತಿ ಭಾಸ್ಕರೋ ನಿರುಕ್ತವಾನ್. ಏತಶ್ರುತ್ವಚನಂ ಕೇಶವಶ್ಯ ಇತ್ಯತ್ರ, ಅಲ್ಲಿದೆಯಲ್ಲ ಆ ಮಾತಿನಲ್ಲಿ. ತದ್ ಅಸದಿತಿ ಭಾವೇನಾಹ ಕಮಿತಿ, ಅದು ಸುಳ್ಳು ತಪ್ಪು ಅಂತ ಹೇಳೋದಕ್ಕೋಸ್ಕರ ಆಚಾರ್ಯರು ಅರ್ಥವನ್ನು ಹೇಳ್ತಾರೆ. ಹಾಗಲ್ಲ, ಕಾ ಅಂದ್ರೆ ಬ್ರಹ್ಮ, ಆ ಅಂದ್ರೆ ವಿಷ್ಣು, ಈಶಾ ಅಂದ್ರೆ ಶಿವ, ಈ ರೀತಿ ಅರ್ಥ ಅಲ್ಲ. ಕಾ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ವಾ ಅಂದ್ರೆ ಅವರ ನಿಯಾಮಕ, ಆ ರೀತಿ ಅರ್ಥ ಮಾಡ್ಬೋದು, ಈ ರೀತಿ ಅರ್ಥ ಮಾಡಬಾರದು ಅಂತ ಹೇಳಿ ಒಟ್ಟು ವಿಷ್ಣು ಸರ್ವೋತ್ತಮತ್ವ ತಪ್ಪಿಸ್ಲಿಕ್ಕೋಸ್ಕರ ಆ ರೀತಿ ಅಪಾರ್ಥ ಮಾಡಿ ದಾರಿ ತಪ್ಪಿಸ್ತಾರೆ. ಕೋ ಬ್ರಹ್ಮೇತಿ, ಅದಕ್ಕೆಲ್ಲ ಏನು ಆಧಾರ ಅಂತ ಹೇಳಿದ ಅರ್ಥ ಆಧಾರ ಕೊಡಬೇಕಲ್ಲ. ನಾವೇನಂತೀವಾಗ ವಿಷ್ಣು ಸರ್ವೋತ್ತಮತ್ವ ತಪ್ಪಿಸ್ಲಿಕ್ಕೋಸ್ಕರ ಆತ ಹಾಗೆ ಅರ್ಥ ಮಾಡಿದ ಅಂದರೆ, ನೀವು ವಿಷ್ಣು ಸರ್ವೋತ್ವ ತರಲಕ್ಕೋಸ್ಕರ ಹೀಗೆ ಅರ್ಥ ಮಾಡ್ತೀರಿ ಅಂತ ಅವರು ಅನ್ಬೋದು, ಹೌದಲ್ಲ? ಅದಕ್ಕೆ ಆತ ಹೇಳಿದ್ದಕ್ಕೆ ಆಧಾರ ಇಲ್ಲ. ನಾವು ಹೇಳಿದ್ದಕ್ಕೆ ಏನಿದೆ ಆಧಾರ ಇದೆ ಅತ್ವ ಅನ್ನೋದು ಕಾಲ್ಪನಿಕ ಅಂತ ಅರ್ಥ. ಕುತ ಇಯಂ ನಿರುಕ್ತಿ ಇತ್ಯತಾಹಸ್ತಥಾಹೀತಿ, ಕೋ ಬ್ರಹ್ಮೇತಿ ಸಮಾಖ್ಯಾತ ಈಶೋಹಂ ಸರ್ವದೇಹಿಷು ಆವಾಂ ಸವಾಂಗ ಸಂಭೂತೌ ತತಃ ಕೇಶವ ನಾಮವಾನ್ ಇತಿ ಹರಿವಂಶ ವಚನಂ. ಆಚಾರ್ಯ ಏನಂತ ಹೇಳಿದರು, ತತಃ ನಿರುಕ್ತಿಕೃತ ಕೈಲಾಸ ರುದ್ರೇಣ ಕೈಲಾಸ ಯಾತ್ರಾಯಾಮ್ ಹರಿವಂಶೇಶು ಅಂತ ಆಚಾರ್ಯ ಹೇಳಿದರು. ಆ ವಾಕ್ಯ ಆಚಾರ್ಯ ಕೋಟ್ ಮಾಡಿಲ್ಲ, ಟೀಕಾರ್ಯ ಕೋಟ್ ಮಾಡ್ತಾರೆ ಈ ವಾಕ್ಯ ಅದು ಅಂತ ಹೇಳಿ, ಅದು ಪ್ರಸಿದ್ಧ ಅಂತ ಕೋಟ್ ಮಾಡಿರಲಿಲ್ಲ, ನಮಗೆ ತಿಳಿದಿ ಅಂತ ಇವರು ಕೋಟ್ ಮಾಡಿದರು. ಕಹ ಇದೆಲ್ಲ ಹರಿವಂಶದಲ್ಲಿ ಇವತ್ತಿಗೂ ಸಿಗುತ್ತದೆ. ಕೋ ಬ್ರಹ್ಮೇತಿ ಸಮಾಖ್ಯಾತ ಈಶೋಹಂ ಸರ್ವದೇಹಿಷು, ಕಾ ಅಂದರೆ ಬ್ರಹ್ಮದೇವರು, ಈಶ ಅವರಿಗೆಲ್ಲರೂ ಏನಿದ್ದಾರೆ ಅವರಿನ ಅವರಿಬ್ಬರು ಕೂಡ ಏನು ರುದ್ರದೇವರು ಹೇಳೋ ಮಾತಿದ್ದು. ರುದ್ರದೇವರು ಕೃಷ್ಣನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಕಹ ಬ್ರಹ್ಮ ಇತಿ ಸಮಾಖ್ಯಾತ, ಕಹ ಅಂದರೆ ಬ್ರಹ್ಮದೇವರು, ಈಶೋಹಂ ಸರ್ವದೇಹಿಷು ನಾನು ಈಶ, ರುದ್ರದೇವರು ಹೇಳೋ ಮಾತನ್ನು. ಆವಾಂ ತವ ಅಂಗ ಸಂಭೂತವು, ನಾವಿಬ್ಬರಿನ ಅಂಗದಿಂದ ಅವತರಿಸಿದ ಹುಟ್ಟಿದವರು, ಅದಕ್ಕೆ ಅದನ್ನು ಕೇಶವ ಅಂತ ಕರೀತಾರೆ. ಇತಿ ಹರಿವಂಶ ವಚನಂ, ಈಗ ಸ್ಪಷ್ಟವಾಗಿ ಹರಿವಂಶ ವಚನ ಆಗಿದೆ. ಪದ್ಮಪುರಾಣದ ವಾಕ್ಯ ಇನ್ನೊಂದು ಕೋಟ್ ಮಾಡಿದರು, ವಚನಾಂತರಾಚ್ಯ ಇಯಮೇವ ನಿರುಕ್ತಿ ಸ್ವೀಕಾರ್ಯ ಇತ್ಯಾಹ ಹಿರಣ್ಯಗರ್ಭ ಇತಿ. ಅದಕ್ಕೆ ಹಿರಣ್ಯಗರ್ಭ ಕ ಪ್ರೋಕ್ತ ಈಶಶಂಕರ ಏವಚ ದೃಷ್ಟ್ಯಾದಿರ ವರ್ತಯತಿ ತವ್ಯತಃ ಕೇಶವೋ ಭವಾನ್ ಇತಿ ವಚನಾಂತರಾಚ್ಯ. ಈಗ ಎರಡು ವಾಕ್ಯಗಳನ್ನು ಕೊಟ್ಟು ಕೇಶವ ಶಬ್ದಕ್ಕೆ ಬ್ರಹ್ಮ ರುದ್ರಾದಿ ಪ್ರವರ್ತಕ ಅಂತ ಅರ್ಥನೇ ಹೊರತು ಈ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಅಂತ ತೋರಿಸ್ಕೊಟ್ರು. ಅತ ಇತಿ ಲಭ್ಯತೆ ತೇನ ಈ ವಚನಾಂತರಾಚ್ಯ ಅವರಿಗೆ ತೇನ ಏವ ಶಬ್ದಸ್ಯ ಅನ್ವಯ. ಈ ರೀತಿ ಇದೇ ಅರ್ಥನೇ ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡಿಕೊಡೋದು. ಹಿರಣ್ಯ ಗರ್ಭವ ಏವ ನತೋ ಅನ್ಯ ಪ್ರಜಾಪತಿ, ಈ ಕಹ ಶಬ್ದಕ್ಕೆ ಹಿರಣ್ಯ ಗರ್ಭ ಅಂತ ಅರ್ಥ ಮಾಡಿದರು. ನಮಗೇನಿಸುತ್ತೆ, ಕಹ ಶಬ್ದ ಪ್ರಜಾಪತಿ ಅಂತ ಅರ್ಥ. ಪ್ರಜಾಪತಿ ದಕ್ಷಾದಿಗಳು ಆಗಬಹುದು, ಅವರಿಗಿಂತ ಉತ್ತಮ ಅಂದ್ಬಿಟ್ರೆ ಸರ್ವೋತ್ತಮ ಅಂತೂ ಬರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಅರ್ಥ ಮಾಡಬಾರದು. ಅದಕ್ಕೆ ಹೇಳಿದ ಗರ್ಭ ಕಪ್ರೋಕ್ತ ಅಂತಾನೆ ಏನು ಮಾಡಿದೆ ಪ್ರಮಾಣ ವಾಕ್ಯ. ರುದ್ರದೇವ ಬ್ರಹ್ಮದೇವನ ತಗೋಬೇಕೆ ಹೊರತು ಕಶ್ಯಪ ಪ್ರಜಾಪತಿನೋ ದಕ್ಷ ಪ್ರಜಾಪತಿನೋ ತಗೊಳ್ಬಾರದು ಅಂತ ಹೇಳಿ ಹೇಳೋದಕ್ಕೋಸ್ಕರ ವಾಕ್ಯ ಸ್ಪಷ್ಟವಾದ ವಾಕ್ಯ. ಹಿರಣ್ಯ ಗರ್ಭ ಏವ ನತು ಅನ್ಯಃ ಪ್ರಜಾಪತಿ ಶಂಕರ ಏವ ನತು ಅನ್ಯಃ ಸಮರ್ಥ ಇತಿ ವಾ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಈಶ ಅಂದ್ರೇನು ಸಮರ್ಥ. ಈ ಸಮರ್ಥ ಅಂದರೆ ಯಾರೋ ಸಮರ್ಥರಲ್ಲ, ರುದ್ರದೇವರೇ ಸಮರ್ಥರು. ಪ್ರಜಾಪತಿ ಶಬ್ದಕ್ಕೆ ಬ್ರಹ್ಮ ಅಂತಲೇ ಅರ್ಥ, ಈಶ ಶಬ್ದಕ್ಕೆ ರುದ್ರ ಅಂತಲೇ ಅರ್ಥ. ಅವರ ನಿಯಮನ ಮಾಡಿದ್ರೆ ಹಿರಿಮೆ ಬಂತು. ಯಾರು ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಕಂಟ್ರೋಲ್ ಮಾಡ್ತಾನೆ ಅಂದರೆ ರಾಷ್ಟ್ರಪತಿ ಆಗಬೇಕಾಗಿಲ್ಲ. ಅದಕ್ಕೆ ಯಾರು ಸಾಕದಕ್ಕೆ? ನೆಕ್ಸ್ಟ್ ಇಯರ್ ಎನ್ ಓವರ್ ಮಾಡಿದ್ರೆ ಸಾಕದಕ್ಕೆ. ಗೊತ್ತಾಯ್ತಾ? ಓಹ್, ಯಾಕೆ ಲೇಟ್ ಆಯ್ತಾ? ಎಲ್ಲಿ ಎಲ್ಲಿ ಎಲ್ಲಿ? ವಿದ್ಯಾಪೀಠದಲ್ಲಿ, ವಿದ್ಯಾಪೀಠದಲ್ಲಿ. ಓಹೋ, ಹಾಗಿದ್ರೆ ಟೈಮಿಂಗ್ಸ್ ಇದಾಗತ್ತಾ? ಹಾಂ 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 ಹಾಂ. ಗೋ ಬ್ರಹ್ಮೇತಿ ಸಮಾಖ್ಯಾತ, ಇದೆಲ್ಲ ಟೀಕಾರ ಸ್ಪಷ್ಟ ಮಾಡ್ತಾನೆ. ಆ ಹಿರಣ್ಯ ಆಚಾರ್ಯ ಹೇಳಿದ ಅರ್ಥಕ್ಕೆ ಅದೇ ಗುರುಹಾಭಂಜಯ ಅಂತ ಇದ್ರೆ ಅದೇನು ಆಚಾರ ಶ್ಲೋಕ ಯಾಕೆ ಕೊಟ್ಟರು, ಹಿನ್ನೆಲೆ ಇವನು ಎಲ್ಲ ತಿಳಿಸಿದಾಗ ನಮಗೆ ಪೂರ್ವಾಪರ ಎಲ್ಲ ತಿಳಿಯುತ್ತದೆ. ಅದನ್ನು ತಿಳಿಸಿದೆ ಶಂಕರ ಏವ ನತು ಅನ್ಯ ಸಮರ್ಥ ಇತಿ ವಾ ಅನೇನ ಕೇಶಯೋಹೋ ಕರ್ಮ ಕರ್ಮಣೇಹೇ ಉಪಪದಯೋಹೋ ಅಂತರ್ನೀತನ್ಯರ್ಥಾತ್ ಋತುವರ್ತನೆ ಇತ್ಯಸ್ಮಾತ್ ಧಾತೋಹೋ ಯೋ ಅತ್ರಾಪಿ ದೃಶ್ಯತೆ ಇತಿ ತಪ್ರತ್ಯಯ ಇತ್ಯುಕ್ತಂ ಭವತಿ. ಆಸೇಹೇ ಅಕರ್ಮಕತ್ವಾತ್ ಕಥಂ ಕರ್ಮ ಪ್ರಶ್ನೆ ಇತ್ಯತಃ ಕಿಮಾಸೀತ ಇತಿ. ಆ ವಿಷಯ ಮುಗಿತಲ್ಲಿ ಏನರ್ಥ ಆಯಿತು ಕೊನೆಗೆ? ಕೇಶಯೋಹೋ ಅಂತ ಬಂತು. ಆಮೇಲೆ ವರ್ತಯತಿ ಅಂತ ಬಂತು. ಕಶ್ಚ ಈಶಶ್ಚ ಕೇಶವ್ ತೌ ವರ್ತಯತಿ ಇತಿ ಕೇಶವ ಅಂತ ಹೇಳಿದ್ರಿ. ವರ್ತಯತಿ ಅಂತ ಅರ್ಥ ಎಲ್ಲಿಂದ ಬಂತು ಅಂದರೆ ಋತು ವರ್ತನೆ ಅಂತ ಧಾತು. ಋತು ವರ್ತನೆ ಅಂತ ಹೇಳಿ ಆ ವರ್ತನೆ ವರ್ತತೆ ಅಂತ ಆಗಬೇಕು. ವರ್ತಯತಿ ಅದಕ್ಕೆ ಬಂತು ಅಂತ ಕೇಳಿದರೆ ಅಂತರ್ನೀತ ನ್ಯರ್ಥ ಅಂತರ್ನೀತ ಣಿಚ್ ಅಂತ ಕರೀತಾರೆ. ಗೊತ್ತಾಯ್ತಾ? ಮನೆ ಕಟ್ಟಿಸ್ದ, ಮನೆ ಕಟ್ಟಿದ್ಬಿಟ್ಟ, ಹೋದ ಬೆಂಗಳೂರಿಗೆ ಹೋದ ಮನೆ ಕಟ್ಟಿಬಿಟ್ಟ ಅಂದ್ರೆ, ಕಟ್ಟಿಬಿಟ್ಟ ಅಂದ್ರೆ ಏನು? ಕಟ್ಟಿಸ್ದ ಅಂತ ಅರ್ಥ. ಅದಕ್ಕೆ ಏನಂತಾರೆ ಅದಕ್ಕೆ? ನಿಜ ಅಂತ ಪ್ರಯೋಗ. ಅದು ಹಾಗಿಲ್ಲ ಅಂದರೆ ಅದಕ್ಕೆ ಅಂತರ್ನೀತ ಅಣಿಚ್ ಅಂತ ಕರೀತಾರೆ. ಆ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಅದಕ್ಕೆಲ್ಲ ಸೂತ್ರಗಳಿವೆ ಅಂತ ಉಲ್ಲೇಖ ಮಾಡಿ ರಾಯರ. ಅದು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ. ಆಸೆ ರಕರ್ಮಕತ್ವ ಕಥಂ ಕರ್ಮ ಪ್ರಶ್ನೆ. ಆ ವಿಷಯ ಮುಗಿದ ಮೇಲೆ ಕಿಮಾಸೀತ ಪ್ರಜೇತ ಕಿಂ. ಆಸೆಹೇ ಅಕರ್ಮಕತ್ವಾತ್ ಕಥಂ ಕರ್ಮ ಪ್ರಶ್ನೆ. ಈ ಅಸುಧಾತು ಅಕರ್ಮಕ ಧಾತು, ಅದಕ್ಕೇನು ಬೇಕಾಗಿಲ್ಲ, ಕರ್ಮಪದ ಬೇಕಿಲ್ಲ. ನೀವೇನು ಅರ್ಥ ಮಾಡಿದಿರಿ ಕರ್ಮಪದ ಬರಹಾಗೆ ಅರ್ಥ ಮಾಡಿದಿರಿ ಹೇಗೆ ಅಂದರೆ ಹೇಳ್ತಾರೆ ಹೌದು ಅಂತ ಹೇಳಿದರು. ಇತ್ಯತಃ ಕಿಮಾಸೀತ ಇತಿ ಅಧ್ಯಾಹೃತ ಪ್ರತಿಯೋಗಿ ನಿಮಿತ್ತ ದ್ವಿತೀಯ ನ ಕರ್ಮಣಿ ಇತ್ಯರ್ಥ. ಅಧ್ಯಾಹೃತ ಪ್ರತಿಯೋಗಿ ನಿಮಿತ್ತ ದ್ವಿತೀಯ ನ ಕರ್ಮಣಿ ಇತ್ಯರ್ಥ. ಹೌದು, ಅದು ಅಕರ್ಮಣಿನೇ ಪ್ರಯೋಗ ಮಾಡಿರೋದವರು. ಮತ್ತೆ ನಿಮಗೆ ಈ ಅರ್ಥ ಎಲ್ಲಿಂದ ಬಂತು ಅಂದರೆ ಅಧ್ಯಾಹೃತ ಅಂಡರ್ಸ್ಟುಡ್ ಅಂತ ಅಂಡರ್ಸ್ಟುಡ್. ಕಿಮಾಸೀತ ಅಂದರೆ ಯಾತಕ್ಕೋಸ್ಕರವಾಗಿ ಅವನು ಕೂಡ್ತಾನೆ, ನಿಲ್ತಾನೆ, ಮಾತಾಡ್ತಾನೆ. ಆ ಪ್ರಶ್ನೆ ಅರ್ಥ ಏನು? ಸ್ಥಿತಪ್ರಜ್ಞಸ್ಯ ಕಾಭಾಷ, ಸ್ಥಿತಪ್ರಜ್ಞ ಲಕ್ಷಣ ಏನು? ಆಮೇಲೆ ಸಮಾಧಿಸ್ಥಸ್ಯ ಕೇಶವ, ಸಮಾಧಿ ಸ್ಥಿತ ಅಂದರೆ ಸಮಾಧಿ ಸ್ಥಿತನಾದ. ಸಮಾಧಿ ಮಾಡ್ತಾ ಇರತಕ್ಕಂಥ ಅರ್ಥ ಅಲ್ಲ, ಸಮಾಧಿ ಮಾಡ್ತಿರ್ತಕ್ಕಂಥ ಅರ್ಥ ಹೇಳಿಬಿಟ್ರೆ ಅದೇ ಟೆಸ್ಟ್, ಇನ್ನೇನು ಬೇಕೇ ಇಲ್ಲ. ಸಮಾಧಿ ಸಿದ್ಧನಾದ ವ್ಯಕ್ತಿ ಇದ್ದಾನೆ, ಎಲ್ಲೋ ಓಡಾಡ್ಕೊಂಡಿದ್ದಾನೆ, ಅವನು ಹೇಗೆ ಗುರುತಿಸ್ಬೇಕು ಅಂತ. ಸಮಾಧಿ ಸಿದ್ಧನಾದ ವ್ಯಕ್ತಿ, ನಾನು ಸಮಾಧಿ ಸಿದ್ಧ ಅಂತ ಘೋಷಣೆ ಮಾಡೋದಿಲ್ಲ ಅವನು. ಸಮಾಜ ಸ್ಥಿತಿಯಲ್ಲಿದ್ದ ಗೊತ್ತೇ ಆಗುತ್ತೆ, ಯೋಚನೆ ಇಲ್ಲ. ಪರಿಶುದ್ಧರಾದ ಪರೀಕ್ಷೆ ಮಾಡಿದ್ನಲ್ಲ, ಅದಕ್ಕೆ ಟೆಸ್ಟ್ ಆಗೋಯ್ತು. ಅದು ಎದ್ದು ಓಡಾಡ್ತಿರ್ತಾನೆ. ಕಿಮಾಸೀತ ಏನೋ ಕೂರ್ತಿ, ಏನೋ ಮಾತಾಡ್ತಾ ಕೂತಿದ್ದಾಳೆ. ಅಪರೋಕ್ಷ ಜ್ಞಾನಿ ಯಾಕೆ ಹಾಕಿ ಮಾಡ್ತಾನೆ? ಕಿಮಾಸೀತ ವ್ರಜೇತ ಯಾಕೆ ಓಡಾಡ್ತಾನೆ? ಒಂದು ರೀತಿ ಅರ್ಥ, ಯಾಕೆ ಓಡಾಡ್ತಾನೆ, ಯಾಕೆ ಕೂಡ್ತಾನೆ, ಈ ಪ್ರಶ್ನೆ ಯಾತಕ್ಕೆ ಅಂದರೆ ಅಪರೋಕ್ಷ ಜ್ಞಾನ ಬಂದು ಹೋಗಿದೆ, ಸಿದ್ಧಿ ಆಗೋಗ್ಬಿಟ್ಟಿದೆ. ಎಲ್ಲ ಕೋರ್ಸ್ ಮುಗಿಸ್ಕೊಂಡು ಕಾಲೇಜ್ಗಳು ಓಡಾಡ್ತಾನೆ ಅಂದರೆ ಏನು ಕೆಲಸ ಅವನಿಗೆ ಅಂತ ಕೇಳ್ತಾರೆ. ಕೋರ್ಸ್ ಮುಗಿದ ಮೇಲೆ ಬರೋ ನೆಸಿಟಿ ಇಲ್ಲ ಅಲ್ಲಿ. ಇದನ್ನು ಅಪರೋಕ್ಷ ಜ್ಞಾನಿ ಅಂದರೆ ಸಿದ್ಧನಾಗಿಬಿಟ್ಟಿವನು ಈಗಾಗಲೇ. ಇನ್ನೂ ಕಿಮಾಸೀತ ಅವರ ಇನ್ನೂ ಸಂಸಾರದಲ್ಲಿ ಯಾಕಿರ್ತಾನೆ ಅಂತ ಅರ್ಥ. ಗೊತ್ತಾಯ್ತಾ? ಮತ್ತೆ ಯಾಕಿರ್ತಾನೆ, ಹೇಗಿರ್ತಾನೆ, ಯಾಕಿರ್ತಾನೆ, ಹೇಗಿರ್ತಾನೆ, ಅದಕ್ಕೆ ಉತ್ತರ ಕೊಡಬೇಕು. ವ್ರಜೇತ ಕಿಂ, ಕಿಮಾಸೀತ ವ್ರಜೇತ ಕಿಂ. ರಾಯರಂಥವ್ರು ಇದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳೇ ಇದ್ದಾರೆ. ಇವತ್ತು ಅವ್ರು ಯಾಕೆ ಗ್ರಂಥಾದಿ ಬರಿಬೇಕಾಗಿತ್ತು, ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು ಮತ್ತೆ ಹೋಗಲಿ? ಅದಕ್ಕೆಲ್ಲ ಕಾರಣ ಕೊಡಲು ಕೊಟ್ಟಿದ್ದಾರೆ ಅರ್ಜುನನ ಪ್ರಶ್ನೆ. ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಮತ್ತು ಅವ್ರು ಯಾವ ಪರ್ಪಸ್ಗೋಸ್ಕರ ಇರ್ತಾರೆ. ಆಮೇಲೆ ಪರ್ಪಸ್ ಸರ್ವ್ ಆದಮೇಲೆ ಕೆಲಸ ಆಯ್ತು ಅಲ್ಲಿ ಇನ್ಯಾಕೆ ಹೋಗಿಲ್ಲ ಅಂತಾರಲ್ಲ, ಹಾಗೆ ಕೆಲಸ ಆಯಿತು ಅಂದಮೇಲೆ ಇನ್ಯಾಕೆ ಹೋಗಿಲ್ಲ. ಅವ್ರ ಅಪರೋಕ್ಷ ಜ್ಞಾನ ಸಿದ್ಧಿಗೋಸ್ಕರ ಮನುಷ್ಯ ಜನ್ಮ ಬರೋದು, ಅದರಲ್ಲೂ ಸಾಧನಾ ಶರೀರ ಬಂದಿರೋದು. ಪರ್ಪಸ್ ಸರ್ವ್ ಆದಮೇಲೆ ಬಸ್ ಲಾಸ್ಟ್ ಸ್ಟಾಪ್ ಬಂದಮೇಲೂ ಕೂಡ ಇನ್ಯಾಕೆ ಕೂತಿದ್ದೀರಿ ನಿಲ್ಲಿಸ್ತಾರಲ್ಲ, ಹಾಗೆ ಲಾಸ್ಟ್ ಸ್ಟಾಪ್ ಬಂದಮೇಲೂ ಕೂಡ ಹಿಡಿದೇ ಇರೋ ಕಾರಣ ಇಲ್ಲ. ಈಗ ಇನ್ನೊಂದು ಸ್ಟಾಪ್ ಇದೆ ಅಂದರೆ ಪರವಾಗಿಲ್ಲ, ಲಾಸ್ಟ್ ಸ್ಟಾಪ್ ಅಂತ ಹೇಳಿದಾಗ ಏನು ಮಾಡಬೇಕು, ಎಲ್ಲರೂ ಖಾಲಿ ಆಗಲೇಬೇಕು. ಇವರು ಅಪರೋಕ್ಷ ಜ್ಞಾನ ಲಾಸ್ಟ್ ಸ್ಟಾಪ್. ಗೊತ್ತಾಯ್ತಾ? ಮತ್ತೇನು ಮಾಡ್ತಾರೆ ಮುಂದೆ? ಅದಕ್ಕೆಲ್ಲ ಉತ್ತರ ಕೊಡೋ ಭಾಗ ಇದು ಮುಂದೆ ನೋಡಿ. ಅದಕ್ಕೆ ನ ಚಾರ್ಜುನೋ ನ ಜಾನಾತಿ ತಲ್ಲಕ್ಷಣಾಧಿಕಂ, ಕೆಲವು ಸ್ಪಷ್ಟೀಕರಣ. ಅರ್ಜುನ ಅಂತ ಪ್ರಶ್ನೆ ಕೇಳ್ತಾನಲ್ಲ, ಅರ್ಜುನಿಗೆ ಇಷ್ಟು ಗೊತ್ತಿಲ್ವಾ ಅಂತ ಪ್ರಶ್ನೆ. ಸ್ವತಃ ಅಪರೋಕ್ಷ ಜ್ಞಾನಿ ಈ ಮಧ್ಯೆ ಬರೀ ಅಪರೋಕ್ಷ ಜ್ಞಾನಿ ಅಲ್ಲ, ಯಾರಾತ? ದೊಡ್ಡ ಅಪರೋಕ್ಷ ಜ್ಞಾನಿ, ಇಂದ್ರಾಂಶ ಸಂಭೂತ. ಅಂಥ ವ್ಯಕ್ತಿ ಇದೆಲ್ಲ ಪ್ರಶ್ನೆ ಹಾಕಿ ಕೇಳ್ತಾನೆ. ನಚ ಅರ್ಜುನೋ ನ ಜಾನಾತಿ ತಲ್ಲಕ್ಷಣಾಧಿಕಂ. ಎರಡನ ಇದೆ, ಎರಡನ ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಉಳಿಯುತ್ತೆ? ಅರ್ಜುನೋ ಜಾನಾತಿ ಅಂತ ಅಷ್ಟೇ. ನಾ ಜಾನಾತಿ ತಿನ್ನ ಅಂದರೆ ಅವ್ನು ಗೊತ್ತಿಲ್ಲ ಅಂತ ಅಲ್ಲ, ಅಂದರೆ ಗೊತ್ತಿದೆ ಅಂತ ಅರ್ಥ. ಅರ್ಜುನಿಗೆ ಗೊತ್ತಿದೆಯಲ್ಲೋ, ಗೊತ್ತಿದೆ. ನಚ ಅರ್ಜುನೋ ನ ಜಾನಾತಿ ತಲ್ಲಕ್ಷಣಾಧಿಕಂ. ಹಾಗಿದ್ರೆ ಯಾಕೆ ಕೇಳ್ತಾನೆ ಅಂದರೆ ಕಾರಣ ಕೊಡ್ತಾನೆ. ಜಾನಂತಿ ಪೂರ್ವರಾ ಜಾನೋ ದೇವರ್ಷಯಸ್ತಥೈವ ಚ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯ ವಿತ್ತಯೇ. ಜಾನಂತಿ ಪೂರ್ವರಾಜಾನ, ಹಿಂದಿನ ರಾಜರುಗಳೆಲ್ಲ ಜ್ಞಾನಿಗಳವರು, ಇವತ್ತಿನ ರಾಜರುಗಳು ಬಿಟ್ಬಿಡೋರು. ಹಿಂದಿನ ರಾಜರುಗಳು ಇವರು ಭಯಂಕರ ಅಜ್ಞಾನಿಗಳಿರ್ತಾರೆ. ಅವ್ರು ಯಾರವರು? ಪೂರ್ವರಾಜಾನ. ಯಾರು ಪೂರ್ವರಾಜಾನ? ಸ್ವಾಮಿ ಭೂಮನ ದೊಡ್ಡ ವಂಶ ಪರಂಪರೆ ಬಂತಲ್ಲ, ಅವರು ಎಂಥವ್ರು? ಅವರೆಲ್ಲ ಎಲ್ಲ ಅಪರೋಕ್ಷ ಜನಕರಾಜ. ಅವರೆಲ್ಲ ಯಾರು? ಅವರೆಲ್ಲ ಋಷಿಮುನಿಗಳಿಗೆ ಪಾಠ ಹೇಳೋಷ್ಟು ದೊಡ್ಡ ಸಾಮರ್ಥ್ಯ ಇದ್ದವರು. ನಚ ಅರ್ಜುನೋ ನ ಜಾನಾತಿ ತಲ್ಲಕ್ಷಣಾಧಿಕಂ ಜಾನಂತಿ ಪೂರ್ವರಾಜಾನ ದೇವರ್ಷಯ ತಥೈವ ಚ. ದೇವರ್ಷಗಳೆಲ್ಲ ಅಪರೋಕ್ಷ ಜ್ಞಾನಿಗಳು, ಪೂರ್ವರಾಜರೆಲ್ಲ ಅಪರೋಕ್ಷ ಜ್ಞಾನಿಗಳು. ತಥಾಪಿ ಧರ್ಮಾನ್ ಪೃಚ್ಛಂತಿ, ಅದೇ ಭಾಗವತದಲ್ಲಿ ಬರ್ತದೆ. ನಾರದರು ಹೋಗಿಬಿಟ್ಟು ಬ್ರಹ್ಮದೇವರನ್ನ ಯಾಕೆ ಧ್ಯಾನ ಮಾಡ್ತೀರಿ, ನೀವೇ ಸರ್ವೋತ್ತಮರಲ್ವೇನು, ಜಗ ಸೃಷ್ಟಿ ನೀವೇ ಮಾಡ್ತೀರಲ್ಲ, ಯಾಕೆ ಧ್ಯಾನ ಮಾಡ್ತೀರಿ ಅಂತ ಕೇಳ್ತಾರೆ. ನಾರದರಿಗೆ ಗೊತ್ತಿಲ್ಲ, ಅದು ಗೊತ್ತಿದೆ. ಅದಕ್ಕೆ ದೇವರ್ಷಯ, ನಾರದರು ಯಾರವರು? ದೇವರ್ಷೀಣಾಮಸ್ಮಿ ನಾರದ. ಅಂಥವರೆಲ್ಲ ಯಾಕೆ ಕೇಳ್ತಾರೆ ಅಂದರೆ, ತಥಾಪಿ ಧರ್ಮಾನ್ ಪೃಚ್ಛಂತಿ, ಆದರೂ ಕೂಡ ಅವ್ರು ಗೊತ್ತಿಲ್ಲದಿದ್ದಾಗ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅಂದರೆ ವಾರ್ತಾಯೈ ಗುಹ್ಯ ವಿತ್ತಯೇ. ವಾರ್ತಾಯೈ ಅಂದರೆ ಗುರುವರ ಆತ್ಮನಾಂಚೆ ಖ್ಯಾತಿ, ಗುರುಗಳಿಗೂ ಪ್ರಸಿದ್ಧಿ ಬರಬೇಕು, ತಮಗೂ ಕೀರ್ತಿ ಬರಬೇಕು ಅನ್ನೋದು ಒಂದು. ಇನ್ನೊಂದು ಗುಹ್ಯ ವಿತ್ತಯೇ, ತಮಗೆ ಗೊತ್ತಿದ್ದ ವಿಚಾರದಲ್ಲೂ ಕೂಡ ರಹಸ್ಯ ಇದ್ದರೆ ತಿಳ್ಕೋಬೇಕು ಅಂತೇಳಿ. ಅರ್ಥ ಆಯ್ತಾ? ಈಗ ಕೇಳಿದ್ದೇನೆ ಮತ್ತೆ ಯಾಕೆ ಕೇಳ್ತಾರೆ ಅಂದರೆ, ಇನ್ನು ವಿಶೇಷಾಂಶ ಇದ್ದರೆ ಹೇಳಲಿ ಅಂತ ಹೇಳಿಬಿಟ್ಟು ದೊಡ್ಡವರು ಸಿಕ್ಕಾಗ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅವಾಗ ಒಂದು ಜ್ಞಾನ ವೃದ್ಧಿ ಆಗುತ್ತೆ. ಜ್ಞಾನ ಅಜ್ಞಾನಿಗಳು ಕೇಳೋದೆಲ್ಲ ಜ್ಞಾನಪ್ರಾಪ್ತಿಗೆ, ಜ್ಞಾನಿಗೆ ಜ್ಞಾನಿಗಳು ಕೇಳೋದೆಲ್ಲ ಜ್ಞಾನ ವೃದ್ಧಿಗೋಸ್ಕರ. ಆದ್ದರಿಂದ ಸಮಸ್ಯೆ ಇಲ್ಲ. ಗುಹ್ಯ ಅಂದ್ರೆ ರಹಸ್ಯ. ಕೆಲವು ರಹಸ್ಯಗಳನ್ನು ಅವರು ವಿಶೇಷ ಕೆಲವರು ಮಾತ್ರ ತಿಳಿದಿರ್ತಾರೆ, ಅಂಥವ್ರನ್ನ ಕೇಳಿಬಿಟ್ಟಾಗ ವಿಷಯ ಗೊತ್ತಾಗುತ್ತೆ ಅಂತ ಅರ್ಥ. ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪ ಬುದ್ಧಿನಾ ವಿಧಿ ವಚನಾತ್. ಅಂತ ಗುಹ್ಯ ವಿಚಾರಗಳೆಲ್ಲ ಸಾಮಾನ್ಯರಿಗೆ ಪುರಾಣಗಳಲ್ಲಿ ಅರ್ಥ ಆಗೋದಿಲ್ಲ, ಅದಕ್ಕೆ ಜ್ಞಾನಿಗಳೇ ಹೇಳಬೇಕದನ್ನು. ಅದಕ್ಕೋಸ್ಕರ ಅವರು ಕೇಳ್ತಾರೆ, ಲೋಕ ಶಿಕ್ಷಣಕ್ಕೆ ಕೇಳ್ತಾರೆ, ಗೊತ್ತಿಲ್ಲದವರಿಗೆ ತಿಳಿಸೋಕ್ಕೋಸ್ಕರ ಕೇಳ್ತಾರೆ, ಮತ್ತು ಗುರುಗಳ ಪ್ರಸಿದ್ಧಿ ಬರಲಿ ಅಂತ ಕೇಳ್ತಾರೆ. ಅನೇಕ ಪ್ರಶ್ನೆಗಳು ಇದು ಬಂತು. ಅವರಿಗೆ ಗೊತ್ತಾಗಬೇಕು, ಅಜ್ಞಾನಿಗೆ ಗೊತ್ತಾಗೋದು ಒಂದು. ದೊಡ್ಡವ್ರು ಪ್ರಶ್ನೆ ಕೇಳೋದು, ಅಜ್ಞಾನಿಗಳು ಪ್ರಶ್ನೆ ಕೇಳೋದಕ್ಕೂ ಬರೋದಿಲ್ಲ, ಕೇಳಬೇಕು ಅನಿಸುತ್ತೆ, ಕೇಳೋದು ಏನಾಗುತ್ತೋ ಅನ್ನೋದು ಭಯ. ತಿಳಿದವ್ರು ಕೇಳಿಬಿಟ್ರೆ ಸಮಸ್ಯೆ ಇಲ್ಲ. ಅದಕ್ಕೋಸ್ಕರ ಅವ್ರು ಇಳಿದವ್ರು ತಿಳಿಸೋಕ್ಕೋಸ್ಕರನೂ ಕೇಳ್ತಾರೆ. ನತೇ ಗುಹ್ಯಾಹ ಪ್ರತೀಯಂತೆ ಪುರಾಣೇಶು ಅಲ್ಪ ಬುದ್ಧಿನಾಮಿತಿ ವಚನ. ನಾವೇ ಓದ್ಕೊಂಡು ಬಿಟ್ರೆ ಪುರಾಣಗಳಲ್ಲಿ ರಹಸ್ಯಾಂಶಗಳು ಗೊತ್ತಾಗೋದಿಲ್ಲ. ಜ್ಞಾನಿಗಳ ಬಾಯಿಂದ ಕೇಳಿದಾಗ ಏನಾಗುತ್ತದೋ, ರಹಸ್ಯಾಂಶ ಗೊತ್ತಾಗೋದರಿಂದ ಅವ್ರು ಹಾಕಿ ಕೇಳ್ತಾರೆ. ಕೈಟಿ ಬ್ರಹ್ಮಣೋ ನಾಮ. ನೆಕ್ಸ್ಟ್ ಅದಕ್ಕೆಷ್ಟು ಪ್ರೈತಿಪಿಕ ಪ್ರಶ್ನಕರಣಾದ ಅರ್ಜುನಸ್ಯ ಅಜ್ಞತ್ವಂ ಪ್ರತೀತಂ. ಯಾವಾಗಲೂ ಪ್ರಶ್ನೆ ಕೇಳ್ತಾರೆ ಅಂದರೆ ಅಜ್ಞಾನ ಇದೆ ಅಂತ ಅರ್ಥ. ಅರ್ಜುನ ಪ್ರಶ್ನೆ ಮಾಡ್ತಾರೆ ಅಂದರೆ ಅಜ್ಞಾನ ಇದೆ ಅಂತಾಯ್ತು, ಅಜ್ಞ ಅಂತಾಯ್ತು. ತನ್ನ ನಿವಾರ ಐತಿ ತಂಚಿತ್ ಆ ತಿಳ್ಕೋಬೇಡಿ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಹೇಳಿದರು ಅಂದರೆ, ಈ ಶಂಕರ ಭಾಷ್ಯಾದಿಗಳು ಅರ್ಜುನ ಅಜ್ಞಾನಿ ಅಂತ ಬರೆದು ಬಿಡ್ತಾರೆ. ಅರ್ಜುನ ಕೃಷ್ಣನೂ ಅಜ್ಞಾನಿ, ಮತ್ತೆ ಅದೇ ಯಾತಕ್ಕೆ? ಅರ್ಜುನ ಸಣ್ಣ ಅಜ್ಞಾನಿ, ಕೃಷ್ಣ ದೊಡ್ಡ ಅಜ್ಞಾನಿ ಅಂತ. ಇದು ಇಂಥ ವಿಚಿತ್ರ ಅರ್ಥಗಳು. ತನ್ನ ನಿವಾರ ಐತಿ ನಚೇತಿ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ತನ್ನ ಲಕ್ಷಣ ಅಧಿಕಂ ಜ್ಞಾನಿ ಲಕ್ಷಣಂ ತತ್ ಪ್ರವೃತ್ತಿ ಅನುಪಪತ್ತಿ ಸಮಾಧಾನಂಚ. ಜ್ಞಾನ ಲಕ್ಷಣನೂ ಗೊತ್ತು, ಮುಂದೆ ಕೇಳೋ ಪ್ರಶ್ನೆಗೆ ಉತ್ತರನೂ ಗೊತ್ತು ಅರ್ಜುನನಿಗೆ, ಆದರೂ ಕೇಳೋದಕ್ಕೆ ಕಾರಣ ಇದೆ. ಪ್ರಶ್ನೆಸ್ಯ ಅನ್ಯಥೋಪಪತ್ತಿ ರೀತಿ ಭಾವ. ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇದ್ದವರು ಪ್ರಶ್ನೆ ಕೇಳೋದು ಸಹಜ, ಆದರೆ ಗೊತ್ತಿದ್ದು ಪ್ರಶ್ನೆ ಕೇಳೋ ಕೇಸ್ ಇದೆ ಅಂತ ಹೇಳ್ತಾರೆ. ಗೊತ್ತಿದ್ದು ಪ್ರಶ್ನೆ ಕೇಳೋ ಪರೀಕ್ಷೆಗೋಸ್ಕರ ಕೇಳ್ಬೋದು. ಮೇಷ್ಟ್ರು ಪ್ರಶ್ನೆ ಕೇಳ್ತಾನೆ ಹುಡುಗರನ್ನ, ಹುಡುಗ ಏನು ತಿಳ್ಕೊಂಡ್ಬಿಡ್ತಾನೆ, ಪಾಪ ಮೇಷ್ಟ್ರಿಗೇನು ಗೊತ್ತೇ ಇಲ್ಲ ನಮ್ಮನ್ನು ಕೇಳಿ ತಿಳ್ಕೊತಾರೆ ಅಂತಾನೆ? ಅಲ್ಲ, ಪರೀಕ್ಷೆ ಮಾಡ್ತಿದ್ದಾರೆ ಮೇಷ್ಟ್ರು. ಪರೀಕ್ಷೆ ಕೇಳಬಹುದು, ಅನೇಕ ಕಾರಣಕ್ಕೆ ಕೇಳಬಹುದು, ಅದಕ್ಕಾಗಿ ಇಲ್ಲಿ ಬಂದಿದೆ. ಇದು ದೊಡ್ಡವನು ಕೇಳಿದ ಪರೀಕ್ಷಾ ಪ್ರಶ್ನೆ ಬರಲಿಲ್ಲ, ತಿಳ್ಕೋಬೇಕು ಅಂತ ಕೇಳಿದ್ರು. ಪರೀಕ್ಷೆ ಒಂದು ಉದ್ದೇಶ. ಕುತಃ ಇತ್ಯತಃ ಜಾನಂತಿ ಸಮಾಸಾಂತೋ ವಿಧಿರ ನಿತ್ಯ. ಪೂರ್ವ ರಾಜಾನ ಅನ್ನೋ ಪದ ಬಂತು. ಆ್ಯಕ್ಚುಲಿ ಪೂರ್ವ ರಾಜ ಅಂತ ಆಗ್ಬೇಕದು, ಗೊತ್ತಾಯ್ತಾ? ಒಂದು ಸೂತ್ರ, ರಾಜ ಶಬ್ದ ರಾಜನ್ ರಾಜ ಅಂತ ಶಬ್ದ ಇಲ್ಲೇ ಇಲ್ಲ, ರಾಜನ್ ಶಬ್ದ ಇರೋದು. ರಾಜ ರಾಜಾನೋ ರಾಜಾನ ಅಂತ ನಡೆಯುತ್ತೆ. ಆ ಲೆಕ್ಕದಲ್ಲಿ ಪೂರ್ವ ರಾಜಾನ ಅಂತ ಆಗಬೇಕು ಅಂದರೆ ಆ ರೀತಿ ಆಗಬಾರದು. ರಾಜನ್ ಶಬ್ದ ಪ್ರತ್ಯೇಕವಾಗಿ ಬಂದಾಗ ಮಾತ್ರ ರಾಜ ರಾಜನವ ರಾಜ ಅಂತ ನಡೀಬೇಕು. ಸಮಾಜದಲ್ಲಿ ಬಂದುಬಿಟ್ರೆ ಪೂರ್ವ ರಾಜ ಅಂತ ಆಗ್ಬೇಕು. ಗೊತ್ತಾಯ್ತಾ? ಪೂರ್ವ ರಾಜ ರಾಮಶಬ್ದದಂತೆ ಚೇಂಜ್ ಆಗಿಬಿಡುತ್ತೆ, ರಾಮಶಬ್ದದಂತೆ ಕನ್ವರ್ಟ್ ಆಗಿಬಿಡುತ್ತೆ. ಇಲ್ಲಿ ಪೂರ್ವ ಅಂತ ಸೇರಿರೋದ್ರಿಂದ ಏನಾಗ್ಬೇಕಿತ್ತದು? ರಾಜನ ಶಬ್ದ ನಕಾರ ಅಂತ ಶಬ್ದ, ನಕಾರ ಅಂತ ರಾಜ ರಾಜನೋ ರಾಜಾನ ಅಂತೇಳಿ ಅದನ್ನು ಉಪಯೋಗಿಸ್ತಾರೆ. ಹಾಗೆ ಉಪಯೋಗಿಸ್ಬೇಕು. ಆದರೆ ಒಂದು ನಿಯಮ ಇದೆ, ಸಮಾಜದಲ್ಲಿ ಏನಾದರೂ ಬಂದುಬಿಟ್ರೆ ಮೊದಲೊಂದು ಪ್ರಿಫಿಕ್ಸ್ ಇದ್ರೆ, ಉದಾಹರಣೆ ಆದಿರಾಜ ಪೂರ್ವರಾಜ ಅಂತ ಬಂದ್ಬಿಟ್ರೆ ಏನ್ ಮಾಡ್ಬೇಕಾಗ? ಅದನ್ನ ಅಕಾರ ಅಂತ ಚೇಂಜ್ ಆಗತ್ತ. ನಕಾರ ಅಂತದ ಶಬ್ದ ಯಾವ್ದಕ್ಕೆ ಚೇಂಜ್ ಆಯ್ತು? ಅಕಾರ ಅಂತ. ಆಗ ಯಾವ ರೀತಿ ನಡೆಯುತ್ತದೋ ರಾಮಶಬ್ದ ಅಂತ ನಡೆಯುತ್ತ. ರಾಮಶಬ್ದ ಏನಂತ ನಡೆಯುತ್ತೆ? ರಾಮ ರಾಮೋ ರಾಮ, ರಾಜ ರಾಜಾನೋ ರಾಜಾನ, ಎಷ್ಟು ವ್ಯತ್ಯಾಸ ಇದೆ ಈಗ. ಆ ದೃಷ್ಟಿಯಿಂದ ಇದು ಏನಂತ ನಡಿಬೇಕಾಗಿತ್ತು? ಪೂರ್ವ ರಾಜ ಅಂತ ನಡಿಬೇಕಿತ್ತು, ಪೂರ್ವ ರಾಜ ಅಂತ ಆಗ್ಬೇಕಾಗಿತ್ತು. ಅದೇ ರೀತಿ ಇದೆ, ರಾಜ ರಾಜಾನೋ ರಾಜಾನ, ಕಾಶಿ ರಾಜಾನ ಅನ್ಬೇಕು, ಕಾಶಿ ರಾಜ ಅನ್ಬೇಕು. ಕಾಶಿ ಅಂತ ಪದ ಬಂತಲ್ಲ ಹಿಂದೆ, ಅದಕ್ಕೋಸ್ಕರ ರಾಜ ಸಖಿ ಭೆಷ್ಟಚ್ ಅಂತ ಒಂದು ಸೂತ್ರ. ರಾಜನ ಶಬ್ದ, ಸಖಿನ್ ಶಬ್ದ, ಅಹನ್ ಶಬ್ದ, ಮೂರು ಶಬ್ದಗಳು ಕೂಡ ಸಮಾಸದಲ್ಲಿ ಬಂದಾಗ ಟಚ್ ಅಕಾರ ಅಂತ ಚೇಂಜ್ ಆಗುತ್ತೆ ಅಂತ ಅರ್ಥ ಆಯ್ತಾ? ಇಲ್ಲಿ ಚೇಂಜ್ ಆಗಬೇಕಾಯ್ತ ಯಾಕಾಗಲಿಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಪ್ರಶ್ನೆ ಇದ್ಮೇಲೆ ಅರ್ಥ ಆಗುತ್ತೆ. ಸಮಾಸ ಅಂತೋ ವಿಧಿರ ನಿತ್ಯ ಸೂತ್ರ ಅದಕ್ಕೆ ಅಂದರೆ ಹೌದು, ಸಾಮಾನ್ಯವಾಗಿ ಆಗಬೇಕು, ಬಟ್ ಆಗಲೇಬೇಕು ಅಂತ ನಿಯಮ ಏನೂ ಇಲ್ಲ, ಅದಕ್ಕೆ ಆಗ ಉಪಯೋಗಿಸಿದ್ದ. ಆಗಬಹುದೇ ಹೊರತು ಆಗಲೇಬೇಕು ಅಂತಿಲ್ಲ. ಕೆಲಸ ಏನು ಮಾಡಬಹುದಾಗ? ಆಗಲೇಬೇಕು ಅಂತಿದ್ರೆ ಹಾಗೆ ಉಪಯೋಗಿಸಬೇಕು, ಬೇರೆ ದಾರಿ ಇಲ್ಲ. ಇದು ಚಾಯ್ಸ್ ಇದೆ. ಅದು ಸಮಾಸ ಅಂತೋ ವಿಧಿ ಅನಿತ್ಯ ಅಂದ್ರೆ ಏನು? ನಿತ್ಯ ಅಂದ್ರೆ ಆಲ್ವೇಸ್ ಅಪ್ಲಿಕಬಲ್ ಅಲ್ಲ, ಸಮ್ಟೈಮ್ಸ್ ಮೇ ಬಿ ಫಾರ್ವರ್ಡ್ ಆರ್ ನಾಟ್ ಅಷ್ಟೇ. ಆದ್ದರಿಂದ ಪರವಾಗಿಲ್ಲ, ಆಪ್ಷನ್ ಇರೋದ್ರಿಂದ ಉಪಯೋಗಿಸಿದ್ದಾರೆ. ಅತಃ ಪೂರ್ವ ರಾಜಾನ ಐತಿ ಸಾಧು. ಅನೇಕ ಆಚಾರ್ಯರ ಬಗ್ಗೆ ಇಂಥ ಆಕ್ಷೇಪಗಳು ಮಾಡ್ತಾರೆ. ಪಾಣಿನಿ ವ್ಯಾಕರಣದ ಪ್ರಕಾರ ಅದು ಪೂರ್ವ ರಾಜ ಅಂತ ಆಗಬೇಕು, ರಾಜಾನ ಅಂತ ಆಗಿಬಿಟ್ಟಿದೆ ಅಂತ ಆಕ್ಷೇಪ ಮಾಡಿದ್ರೆ ಇದಿಷ್ಟು ಉತ್ತರಗಳು. ಇನ್ನೊಂದು ಉತ್ತರವೂ ಇದೆ ಅದಕ್ಕೆ. ಇದು ಆಚಾರ್ಯರ ಮಾತು ಅಲ್ಲ, ಅದು ಯಾರದದು? ಕೊಟೇಶನ್ ಇದು. ಅರ್ಥ ಆಯ್ತಾ? ಕೊಟೇಶನ್ ಅಂದರೆ ವೇದವ್ಯಾಸರ ಮಾತಿದು. ವೇದವ್ಯಾಸರು ಪಾಣಿನಿ ಸೂತ್ರ ಫಾಲೋ ಮಾಡಬೇಕಾ? ಯಾಕೆ? ಆ ಸರ್ವಜ್ಞರವಲ್ಲ ಬಿಟ್ಟು ಬೇಡ. ಇನ್ನೊಂದು ಕಾರಣ ಇದೆ. ಏನು ಕಾರಣ ಇದೆ? ವೇದವ್ಯಾಸರು ಮೊದಲಿದ್ದಿದ್ದು, ಪಾಣಿನಿ ಆಮೇಲೆ ಯಾವ್ದೋ ಕಾಲಕ್ಕೆ ಬಂದವನು. ಅವತ್ತಿನ ಫಾಲೋ ಇವರ್ಯಾಕೆ ಫಾಲೋ ಮಾಡ್ತಾರೆ? ಮತ್ತೆ ಅನಂತರದವರು ಮಾಡಿದ ನಿಯಮ ಇನ್ನೂರ್ಯಾಕೆ ಫಾಲೋ ಮಾಡ್ತಾರೆ? ಸಾಧ್ಯ ಇಲ್ಲ. ಮುಂದವ್ರು ಫಾಲೋ ಮಾಡಬೇಕಷ್ಟೇ. ಇದು ಒಂದು. ಇನ್ನೊಂದು, ಕೆಳಗಿನವರ ನಿಯಮಗಳನ್ನ ಮೇಲಿನವ್ರು ಫಾಲೋ ಮಾಡಬೇಕಾಗಿಲ್ಲ. ಅದು ಇನ್ನೊಂದು. ವೇದವ್ಯಾಸದವರು ಇಲ್ಲಿ ಮಹಾವ್ಯಾಕರಣ ಬರೆದವರು ಇಲ್ಲಿ, ಈ ವ್ಯಾಕರಣ ಬರೆದವರು ಇಲ್ಲಿ, ಅರ್ಥಾತ್ ಸಂಬಂಧ ಇಲ್ಲ. ಆದ್ದರಿಂದ ಎಷ್ಟೋ ಸರಿ ಸೆಂಟ್ರಲ್ ಸ್ಟೇಟ್ ರೂಲ್ ಸೆಂಟ್ರಲ್ಲಿ ಅಪ್ಲೈ ಆಗೋದಿಲ್ಲ, ಸ್ಟೇಟ್ ರೂಲ್ ಇರುತ್ತೆ. ಸೆಂಟ್ರಲ್ ರೂಲ್ ಕೇಳಿ ಮಾಡಿಫೈ ಮಾಡ್ಕೊಂಡಿರ್ತಾರೆ ಕೆಲವನ್ನ. ಅರ್ಥ ಆಯ್ತಾ? ಈಗ ಅಡಿಷನಲ್ ಟ್ಯಾಕ್ಸ್ ಹಾಕ್ತಾರೆ. ಒಂದು ಯಾತಕ್ಕೆ ಸ್ಟೇಟ್ ವೈಸ್ ಟ್ಯಾಕ್ಸ್ ವೇರಿ ಆಗುತ್ತೆ? ಅದು ಅವರವರೇ ಬೇರೆ ಮಾಡಿಕೊಂಡ್ರೆ ಚೇಂಜ್ ಆಗುತ್ತೆ. ಅದು ಈ ವಿಬಿಲಿಟಿ ಇರೋದ್ರಿಂದ ಸಾಧ್ಯ, ಇಲ್ಲದವ್ರು ಆಗ್ತಿರಲಿಲ್ಲ. ಅದಕ್ಕೆ ಪಾಣಿನಿ ವ್ಯಾಕರಣ ಅನ್ನೋದು ಕೆಳಿನವರು ಫಾಲೋ ಮಾಡಬೇಕಾದ್ದೇ ಹೊರತು ಮೇಲಿನವರಲ್ಲ. ಗೊತ್ತಾಯ್ತಾ? ಹಿಂದವರು ಅಲ್ಲ, ಮೇಲಿನವರು ಅಲ್ಲ. ವೇದವ್ಯಾಸರು ಎರಡೂ ಆಗಿಬಿಟ್ಟಿರೋದ್ರಿಂದ ಅವ್ರು ಫಾಲೋ ಮಾಡೋ ಕಾರಣ ಇಲ್ಲ. ಆಚಾರ್ಯ ಕೊಟೇಶನ್ ಕೊಟ್ಟಿದ್ದಾರೆ, ಯೋಚನೆ ಇಲ್ಲ. ಇನ್ನು ಕೊಟೇಶನ್ ನಿಮಗೆ ಸಾಲದು ಅಂದರೆ ಆಚಾರದೇ ಮಾತು ಅಂತ ಇಟ್ಕೊಂಡ್ರೆ ಆಗ್ರಹವಾಗಿ ಪೂರ್ವರಾಜ ಅನ್ನೋದು ಚಾಯ್ಸ್ ಇದೆ, ಅದು ಕಂಪಲ್ಸರಿ ಅಲ್ಲ. ಆದ್ದರಿಂದ ಉಪಯೋಗಿಸಿದ್ದಾರೆ. ಇವೆಲ್ಲ ಮಧ್ಯೆ ಮಧ್ಯೆ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಶಬ್ದದಲ್ಲಿ ಎಷ್ಟು ಪ್ರಯೋಗದಲ್ಲಿ ಎಷ್ಟು ಹುಷಾರಾಗಿರಬೇಕು, ನಿಯಮಗಳು ಹೇಗೆ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲ ತಿಳ್ಕೊಳ್ಳೋಕ್ಕಾಗದೆ ಹೋದ್ರೆ ಸಿಂಪಲ್ ಇರೋದ್ರೆ ತಿಳ್ಕೊ. ಕೊನೆ ಪಕ್ಷ ದೇವರ ಶಯಸ್ಥ ತಥೈವ ಜಾನಂತೇವ ಪೂರ್ವರಾಜ. ಅದಕ್ಕೆ ಅತಃ ಪೂರ್ವರಾಜಾನ ಇತಿ ಸಾಧು, ಪೂರ್ವರಾಜಾನ ಅನ್ನೋ ಪ್ರಯೋಗ ಸರಿಯಾಗಿದೆ ಅಂತ ತೋರಿಸಿದರು. ಅದು ರಾಯರು ಬರೀತಾ, ನಾನು ರಾಜ ಸಖಿ ಭ್ರಷ್ಟ ಚೇ ಸಮಾಸಾಂತೇ ಸತಿ ಪೂರ್ವರಾಜ ಇತಿ ಭಾಷ್ಯಂ ಇತ್ಯತಃ ಭಾವ್ಯಂ ಇತ್ಯತಃ ಸಮಾಸಾಂತ ಇತಿ ಅಂದರೆ ಏನರ್ಥ? ಅದಕ್ಕೆ ರುಕ್ ಹೂ ರಬ್ಧೂ ಪಥಾಮಾನಕ್ಷೇತಿ ನಿರ್ದೇಶಾತ್ ಜ್ಞಾಪಕಾತ್ ಅನಿತ್ಯ ಇತಿ ಭಾವ. ಇನ್ನೊಂದು ಸೂತ್ರದಲ್ಲಿ ಇದೆಲ್ಲ ಎಕ್ಸೆಪ್ಷನ್ ಇದೆ ಅಂತ ಕೋಟ್ ಮಾಡಿಬಿಟ್ಟಿದ್ದ. ಪಾಣಿನೇ ಒಪ್ಕೊಂಡಾಗಿದೆ, ಆದ್ದರಿಂದ ಪಾಣಿನಿ ವಿರುದ್ಧ ಕೂಡ ಅಲ್ಲ ಅಂತ ಹೇಳ್ಬಿಟ್ಟು. ಮುಂದೆ ಧರ್ಮಾನಿತ್ಯುಪಲಕ್ಷಣಂ ವಾರ್ತಾಯೈ, ಇಲ್ಲಿ ಧರ್ಮಗಳು ಗೊತ್ತಿಲ್ಲ, ಗೊತ್ತಿವೆ. ಧರ್ಮ ಶಬ್ದ ಧರ್ಮ ಅಂತ ಅಷ್ಟೇ ಅರ್ಥ ಅಲ್ಲ, ಧರ್ಮಾದಿಗಳ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಕೂಡ ಹಿಂದಿನ ರಾಜರಿಗೆ ದೇವಋಷಿಗಳಿಗೆ ಗೊತ್ತೇ ಇರುತ್ತೆ. ವಾರ್ತಾಯೈ ಗುರುಃ ಆತ್ಮನಾಂಚ ಖ್ಯಾತಿ, ಗುರುಗಳಿಗೂ ಕೀರ್ತಿ ಬರಬೇಕು, ತಮಗೂ ಕೀರ್ತಿ ಬರ. ಇಂಥ ಪ್ರಶ್ನೆ ಕೇಳಿದರು ಅಂತ ಇವ್ರು ನೆನೆಸ್ತಾರೆ ಜನ. ಅದೇ ರೀತಿ ಉತ್ತರ ಕೊಟ್ಟರು ಅಂತ ಅವ್ರ ಬಗ್ಗೆ ಗೌರವ ಬರುತ್ತೆ. ಆ ದೃಷ್ಟಿಯಿಂದ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಲೋಕಸ್ಯ ಗುಹ್ಯಾರ್ಥವಿತ್ತ ಏಚ, ಲೋಕದ ಜನಗಳಿಗೆ ಗುಹ್ಯಾರ್ಥವನ್ನು ಆ ಮೂಲಕ ತಿಳಿಸಿಕೊಡ್ತಾರಾದ್ರಿಂದ ಉಪಯೋಗ ಇದೆ. ಯಾಕೆ ಹೇಳಿದ್ರು ಪ್ರಶ್ನೆ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಏತೇಷಾಂ ಪ್ರಶ್ನೆ ಕಾರಣಂ, ಲೋಕಾನಾಂ ಕಥಂ ಗುಹ್ಯಾರ್ಥವಿತ್ತಯೇ ಭವತಿ ಇತ್ಯತೋ ವ್ಯತಿರೇಕ ಮುಖೇನ ಉಪಪಾದಯತಿ. ಈ ರೀತಿ ಇವರು ಪ್ರಶ್ನೆ ಮಾಡಿದಾಗ ಲೋಕದ ಜನಗಳಿಗೆ ಗುಹ್ಯಾರ್ಥವಿತ್ತಿ ರಹಸ್ಯಾರ್ಥ ಪರಿಜ್ಞಾನ ಹೇಗಾಗತ್ತೆ ಅಂತ ಕೇಳಿದರೆ ಪ್ರೂ ತೋರಿಸ್ತಾರೆ. ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಂ ಛಂದಸಿ ಉಭಯತಾ ಇತ್ಯತಃ ಅಲ್ಪಬುದ್ಧಿನಾಮಿತಿ ದೀರ್ಘತ್ವಾಭಾವ. ಗುಹ್ಯಾಸ್ತೆ ಅರ್ಥ ಪುರಾಣಾದಿಷು ಪ್ರಶ್ನೋತ್ತರ ನಿಬಂಧೇನ. ಇಲ್ಲೂ ಕೂಡ ಅಷ್ಟೇ, ಅಂಗಪಾದೆ ಇತ್ಯೋ ಬುದ್ಧಿನಾಮಿತಿ ಭಾವ್ಯತಮಿತ್ಯತಃ. ಅಲ್ಲೇನು ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಮ್ ಅಂತ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಲ್ಪಬುದ್ಧಿನಾಮ್ ಅಂತಾಗಬೇಕದು, ಗೊತ್ತಾಯ್ತಾ? ಹರಿಶಬ್ದ ಪ್ರಕಾರ ಹರಿಣಾಮ್ ಅಂತಾಗದು, ಹರಿಣಾಮ್ ಅಂತಾಗೋದಿಲ್ಲ. ಇಲ್ಲ ಅಲ್ಪಬುದ್ಧಿನಾಮ್ ಅಂದ್ಬಿಟ್ಟಿದ್ದಾರೆ, ಅಲ್ಪಬುದ್ಧಿನಾಮ್ ಅಂತಿದೆ. ಇದು ಯಾಕಾಯ್ತು ಅದು ಮತ್ತೆ ಪ್ರಶ್ನೆ ಮಾಡಿ. ಎರಡು ಬಂದು ವ್ಯಾಕರಣ ಇದ್ದಾರೆ, ಪೂರ್ವರಾಜನ ಒಂದು, ಅಲ್ಪಬುದ್ಧಿನಾಮ್ ಇನ್ನೊಂದು ಬಂತು. ಇದಕ್ಕೂ ಉತ್ತರ ಕೊಡು. ಇದೇ ಸೇಮ್ ಉತ್ತರ ಒಂದಿದೆ ಈಗಾಗಲೇ, ಆ ಹಿಂದೆ ಹೇಳಿದ ಉತ್ತರ ಒಂದು ಅಪ್ಲಿಕಬಲ್. ಅಲ್ಪಬುದ್ಧಿನಾಮ್ ಅಂತ ಯಾಕಾಗಲಿಲ್ಲ ಅಂದರೆ, ಈ ಛಂದಸ್ಶಾಸ್ತ್ರ ಅಕಾರ್ಡಿಂಗ್ ಟು ಛಂದಸ್ ಅಂದರೆ ಪದ್ಯಗಳು ಸರಿಯಾಗಿ ಮೀಟರ್ ಕೊಡಬೇಕಾದ್ರೆ ಅಕ್ಷರ ಸಹಿತ ಕಡಿಮೆ ಮಾಡಬಹುದು. ಅಲ್ಪ ಬುದ್ಧಿನಾಮ್ ಅಂದ್ಬಿಟ್ಟರೆ ಛಂದಸ್ ಹೋಗಿಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ನತೇ ಗುಹ್ಯಾ ಪ್ರತೀಯಂತೆ ಉಡಾಣೇಶು ಅಲ್ಪಬುದ್ಧಿನಾಮ್ ಶೋಕ ಹೋಗೇ ಬಿಡ್ತಾರೆ, ಛಂದಸ್ ಹೋಗಿಬಿಡುತ್ತಾಗ. ಅದಕ್ಕೋಸ್ಕರ ಕಡಿಮೆ ಮಾಡಿದ್ದಾರೆ. ಇದು ಯಾರಿಗೆ ಹೇಳಬೇಕಿಂತ ಅರ್ಥನ? ಕವಿಗಳು ಬರೆದ್ರೆ ಹೇಳಬೇಕು ಈ ಮಾತನ್ನು. ಅಪ್ಪಿ ಮಾಷಂ ಮಷಂ ಕುರಿಯ, ಮಾಷ ಅನ್ಬೇಕಾದ್ರೆ ಮಷ ಮಾಡಿ ಛಂದಸ್ ತಪ್ಪಿಸ್ಬೇಡಿ ಅಂತ ಒಂದು ನಿಯಮ ಇದೆ. ಅದಕ್ಕೆ ತಕ್ಕದ್ದು ಅಡ್ಜಸ್ಟ್ ಮಾಡ್ಕೋತಾರೆ. ಈ ಗದುಗಿನ ಭಾರತ ಬರಿಬೇಕಾದ್ರೆ ಶ್ರೀಮನಿತೆ ಅರಸನೆ ವಿಮದ ರಾಜೀವ ಪೀಠರ ಪಿತನೆ ಅಂತ ಶುರು ಮಾಡಿಬಿಟ್ಟು ಕೊನೆ ಹೇಳಬೇಕಾದ್ರೆ ವೀರ ನಾರಾಯಣ ನಾರಾಯಣನೇ ಹೇಳಬೇಕಲ್ಲ, ವೀರ ನಾರಾಯಣ ಅಂದ್ಬಿಡ್ತು. ವೀರ ನಾರಾಯಣ ಏನನ್ನೋದಿಲ್ಲ, ನಾರಾಯಣ ವೀರ ನಾರಾಯಣ ಅಂದ್ಬಿಡ್ತಾರೆ. ನಾರಾಯಣ ಯಾಕಾಯ್ತು, ನಾರಾಯಣ ಯಾಕಾಗಲಿಲ್ಲ ಅಂದರೆ ಗದುಗಿನ ವೀರ ನಾರಾಯಣ ಪದ್ಯ ಕೆಟ್ಟೋಗ್ಬಿಡುತ್ತದೆ. ಅದಕ್ಕೆ ನಾರಾಯಣ ಅಂದರೆ ಕೂಡುತ್ತ ಹೃದಯಾಸರ ಎಷ್ಟೋ ದಿನಗಳು ಹಾಗೆ ಮಾಡ್ತಾರೆ. ಲಕ್ಷ್ಮೀ ಶೋಭನ ಹಾಡು ಎಲ್ಲ ಹೇಳಬೇಕಾದ್ರೆ ಎಷ್ಟೋ ಪದಗಳು ಹಿಂದೂ ಮುಂದೆ ಮಾಡ್ಕೋತಾರೆ. ದೀರ್ಘ ಹೆಸರು ಹೆಚ್ಚುಗಳು ಲಕ್ಷ್ಮೀನಾರಾಯಣ 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 ಆ ಛಂದಸ್ಸಿ ಕೂಡಬೇಕು. ಲಕ್ಷ್ಮೀನಾರಾಯಣ ಅಂದರೆ ಹೇಳೋಕ್ಕಾಗೋದಿಲ್ಲ, ಲಕ್ಷ್ಮೀನಾರಾಯಣ ಅಂದರೆ ರಾಗಕ್ಕೆ ಹೊಂದುತ್ತೆ. ಆ ರೀತಿ ಮಾಡ್ಕೋಬಹುದು. ಸಂಗೀತದ ಪ್ರಕಾರ ಏನಾದ್ರು ಅಲೋಡು, ಛಂದಸ್ಶಾಸ್ತ್ರ ಪ್ರಕಾರ ಅಲೋಡು, ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ವೇದವ್ಯಾಸರ ಮಾತಿಗೆ ಆಚಾರ ಮಾತಿಗೆ ಆ ಮಾತು ಹೇಳಬಾರ್ದು. ಯಾಕೆಂದರೆ ಛಂದಸ್ಸಿನ ಬಗ್ಗೆ ಯಾಕೆ ಅಡ್ಜಸ್ಟ್ ಮಾಡ್ಕೋತಾರೆ ಅಂದರೆ ಅದಕ್ಕೆ ತಕ್ಕಂತೆ ಶ್ಲೋಕ ಬರಲಿಕ್ಕೆ ಬರದೇ ಇದ್ದವ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಅದು ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಬರದೆ ಹೋದರೆ ಓಕೆ ಹ್ಯಾ ಮಾಡು ಅಂತ ಪರ್ಮಿಷನ್ ಇದೆ ಅದು. ಆದರೆ ಆ ಕಾರಣ ದೊಡ್ಡವ್ರಿಗೆ ಹೇಳಬಾರ್ದು, ಯಾಕೆ ಛಂದ ಸರಿಯಾಗಿ ಬರೆದ್ರೆ ಆಯ್ತಲ್ಲ, ಅಡ್ಜಸ್ಟ್ ಆಗಿ ಮಾಡ್ಕೋತೀರಿ ಅಂತ ಕೇಳಿಬಿಡ್ತಾರೆ. ಅದಕ್ಕಾಗಲ್ಲ, ಬೇರೆ ಕಾರಣ ಇದೆ. ವ್ಯಾಕರಣ ಸೂತ್ರ ಪ್ರಕಾರನೇ ಇದಕ್ಕೂ ಚಾಯ್ಸ್ ಇದೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅದು ಗೊತ್ತಿದ್ದವ್ರು ಇವ್ರು ಸಮಸ್ಯೆ ಬರೋದೆ. ಅಲ್ಪ ಬುದ್ಧಿನಾಮ ಅನ್ಬೋದು, ಬುದ್ಧಿನಾಮ್ ಕೂಡ ಅನ್ಬೋದು ಅಂತ ಹೇಳ್ತಾರೆ. ಹೌದು ಹೌದು, ಅಲ್ಲ ಅದು ಏನು ಮಾಡಬೇಕು ಈಗ ನೋಡಿ. ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ, ಆ ಪದಕ್ಕೆ ಕೊಡ್ಬೇಕು. ದೇವಂ ನಾರಾಯಣಂ ನತ್ವ ನಿಲ್ಲಿಸ್ಬೇಕು ಅಲ್ಲಿ, ಆಮೇಲೆ ಸರ್ವದೋಷ ವಿವರ್ಜಿತಂ ನಿಲ್ಲಿಸ್ಬೇಕು. ಅದೇ ರೀತಿ ಮುಂದೆ ಏನಾಯ್ತು, ಪರಿಪೂರ್ಣಂ ಗುರುಮುಶ್ಚಾನ್ನತ್ವ ಅಂತ ಮಾಡಿಬಿಟ್ಟು ಅಲ್ಲಿ ಏನಾಗಿದೆ, ಛಂದಸ್ಸಿನಲ್ಲಿ ಎರಡು ಭಾಗ, ಒಂದು ಅಕ್ಷರ ಒಂದು ಮಾತ್ರ ಅಂತ ಕರೀತಾರೆ. ಅಲ್ಲ ಯತಿಭಂಗ ಬಂದೋಯ್ತಲ್ಲಿ, ಅದಕ್ಕೆ ಆ ಕಾರಣ ಕೊಟ್ರಾಗ ಕಾವ್ಯಗಳಲ್ಲಿ ದೋಷ, ಈ ಶಾಸ್ತ್ರಗಳಲ್ಲಿ ದೋಷ ಅಲ್ಲ, ಅಂತ ವೇದವ್ಯಾಸ ಹೆಸರು ಬರಲಿ ಅಂತ ಆಚಾರ ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರಿ ಹೋಯ್ತು. ಅಲ್ಲಿ ಏನಿಲ್ಲ, ಅಕ್ಷರ ಭಂಗ ಹೆಚ್ಚು ಕಡಿಮೆ ಆಗಿಲ್ಲ, ಇಲ್ಲಿ ಯತಿಭಂಗ ಆಗಿಬಿಟ್ಟಿದೆ. ಇಲ್ಲಿ ಅಕ್ಷರನೇ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಅಲ್ಪ ಬುದ್ಧಿನಾಮ ಅಂತ ಮಾಡಿದ್ರೆ ಅಕ್ಷರ ಆ ಜಾಸ್ತಿ ಆಗಿಬಿಡುತ್ತೆ, ಗೊತ್ತಾಯ್ತಾ? ಅದಕ್ಕೆ ಏನಂತಾರೆ, ಅದಕ್ಕೆ ಛಂದೋಭಂಗ ಅಂತ ಹೆಸರು. ಛಂದಸ್ಸಿ ಭಂಗವಾಗದಂತೆ ಹೇಳಬೇಕು. ಹರಿಕತಾಂಶ ಸೀರಮಣಿ ಕರಕಮಲ ಪೂಜಿತ ಇದೆ, ಅಲ್ಲಿ ಎಲ್ಲಿ ಓದ್ತಾ ಸಲೀಸಾಗಿ ಹೋಗ್ತಾ ಇರ್ತೇವೆ. ಒಂದು ಹೆಚ್ಚು ಕಡಿಮೆ ಆದರೆ ನಿಂತು ಬಿಡುತ್ತಲ್ಲ ಇಮಿಡಿಯೇಟ್ ಆಗಿ, ಅಲ್ಲಿ ನಿಲ್ಲಬಾರ್ದು. ಅಕ್ಷರಗಳು ಹೆಚ್ಚು ಕಡಿಮೆ ಆಗಬಾರ್ದು, ಅದಕ್ಕೋಸ್ಕರ ಹೊಂದಿಸ್ತಾರೆ ಅಂತ ಅರ್ಥ. ಅದು ಅಲೋಡು, ತಪ್ಪೇನೇ ಅಲ್ಲ ಅದು. ಆದರೆ ದೊಡ್ಡವರಿಗೆ ಆ ಮಾತು ಹೇಳಿದರೆ ಇವ್ರು ಬೇರೆ ನೆನವು ಮಾಡ್ತಾರೆ ಅಂತ ಹೇಳಿ ಇವ್ರು ಮಾಡ್ತಾರೆ ಅಂತ ಆಗಬಾರ್ದು. ಸರಿಯಾಗಿ ಹಾಗೇನೆ ಬೇರೆ ಅದೇ ಪದನೇ ಹಾಕಿರಿ ನೀವೀಗ, ಈ ಪದ ಯಾಕೆ ಅಡ್ಜಸ್ಟ್ ಮಾಡ್ತೀರಿ, ಗೊತ್ತಾಯ್ತಾ? ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, ಅಲ್ಪಬುದ್ಧಿ ರಾಬಿದಿ ದೀರ್ಘತ್ವಾಭಾವ ಸೂತ್ರ ಇದೆ, ಛಂದಸಿ ಉಭಯಥಾ ಅಂತ ಒಂದು ಸೂತ್ರ ಇದೆ. ಸಾಮಾನ್ಯವಾಗಿ ಹೀಗಾಗಬೇಕು, ಆದರೆ ಛಂದಸ್ಸು ವೇದಗಳಲ್ಲಿ ವೇದಕ್ಕೆ ಸಮನಾದ ಗ್ರಂಥಗಳಲ್ಲಿ ಎರಡೂ ಇದೆ. ನೋಟು, ಅಲ್ಪ ಬುದ್ಧಿನಾಮ್ ಅನ್ಬೋದು, ಬುದ್ಧಿನಾಮ್ ಕೂಡ ಅನ್ಬೋದು ಅಂತ ಹೇಳಿಬಿಟ್ಟು. ಸೊ ಅದು ಸರಿ ಹೋಯಿತು. ಅದೇ ಪತಿ ಶಬ್ದಕ್ಕೆ ರಾಜಾನ ಶಬ್ದಕ್ಕೆ ಬಂತು. ಇದಕ್ಕೂ ಅದಕ್ಕೊಂದು ಎಕ್ಸೆಪ್ಷನ್ ಏನೋ, ಸಮಾಸ ಅಂತೂ ವಿಧಿ ಅನಿತ್ಯ ಅಂತ ಎಕ್ಸೆಪ್ಷನ್. ಇದಕ್ಕೆ ಎಕ್ಸೆಪ್ಷನ್ ಏನು ಅಂದರೆ ಛಂದ ಶುಭಯತ ಇನ್ನೊಂದು ಸೂತ್ರ ಎಕ್ಸೆಪ್ಷನ್. ಇದೆಲ್ಲ ತಿಳ್ಕೊಂಡಿದ್ರೆ ಮಧ್ಯ ಮಧ್ಯೆ ಕೆಲವು ಸ್ಪಷ್ಟೀಕರಣಕ್ಕೆ ಅನುಕೂಲ ಆಗುತ್ತೆ. ಅವಾಗ ನಮಗೇನಾಗುತ್ತೆ, ಶಬ್ದಗಳನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಅಭ್ಯಾಸ ಆಗುತ್ತೆ. ವ್ಯಾಕರಣದ ಪ್ರಕಾರ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಎಚ್ಚರಿಕೆ ಬರುತ್ತೆ. ನ ವ್ಯಕ್ತಂ ನ ಪ್ರಕಾಶಂತೆ ನ ಚ ಪ್ರಶ್ನಕರಣೆ ತದುಪನಿಬಂಧನಂ ಸಂಭವತಿ ಇತ್ಯರ್ಥ. ಅಲ್ಲಿಗೆ ಪ್ರತಿ ಪ್ರಶ್ನೆ ಅದಿಷ್ಟ ವಿಷಯ ಮುಗೀತು. ಪುರಾಣಾದಿಷು ಪ್ರಶ್ನೋತ್ತರ ಅವ ಒಂದು ಪ್ರಶ್ನೆ ಏನು ಹೇಳ್ಬೋದು? ಛಂದಸ್ಸಂದ್ರೆ ವೇದ, ವೇದಗಳಲ್ಲಿ ಅಲೋಡು ಅಂತ ಹೇಳಿದ ಮೇಲೆ ವೇದಗಳಲ್ಲಿ ಅಲೋಡು, ಇದು ಪುರಾಣ ವಾಕ್ಯ ಇದೇ ಅಂತ ಕಲೋಡು ಅಂತ ಕೇಳಿದರೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ. ಇತಿಹಾಸ ಪುರಾಣಗಳು ಯಾವ ಲೆಕ್ಕಕ್ಕೆ ಜಕ್ಕಕ್ಕೆ ಸೇರುತ್ತೆ? ಅದು ಕೂಡ ವೇದಕ್ಕೆ ಸೇರೋದ್ರಿಂದ ಅಲ್ಲೂ ಅಲೋಡು ಅಂತ ಈ ರೀತಿ. ಆಮೇಲೆ ಯಾರೋ ದೊಡ್ಡವರು ಬರೆದಾಗ ಅದು ಕೂಡ ಸೇರಬೇಕು, ದೊಡ್ಡವ್ರ ಮಾತು ವೇದ ವಾಕ್ಯ ಇದ್ದ ಹಾಗೆ ಅವರಿಗೂ ಅನ್ವಯ. ಈ ರೀತಿ ಅರ್ಥ ಮಾಡಿಕೊಂಡಾಗ ಸಮಸ್ಯೆ ಬರೋದಿಲ್ಲ. ನಚ್ಚ ಪ್ರಶ್ನೆ ಅಕರಣೆ ತದುಪನಿಬಂಧನ ಸಂಭವತಿ ಇತ್ಯರ್ಥ. ಈ ಸರಿಯಾದ ಪ್ರಶ್ನೋತ್ತರಗಳು ನಡೆದೇ ಹೋದರೆ ಎಷ್ಟೋ ಸೂಕ್ಷ್ಮ ವಿಚಾರ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಪ್ರಶ್ನೆ ಕೇಳಿಬಿಟ್ಟು ಟೀಕಾದಲ್ಲೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ ಟೀಕಾರೆ, ಅವಾಗ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಉದ್ದಕ್ಕೆ ಬರ್ಕೊಂಡೋದ್ರೆ ಏನಾಗುತ್ತೆ? ಇದು ಯಾತಕ್ಕೆ ಹೇಳಿದ್ರು ಗೊತ್ತೇ ಆಗೋದಿಲ್ಲ. ಈ ಪ್ರಶ್ನೆ ಹಾಕೊಂಡು ಹೇಳಿದೆ, ಓ ಇದಕ್ಕ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ತಿಳಿಸೋರು ಹೇಳೋರು ಕೂಡ ಏನು ಮಾಡಬೇಕು, ಯಾವಾಗಲೂ ಕೇಳೋರಿಗೆ ಸ್ಪಷ್ಟ ಆಗಬೇಕು. ಸ್ಪಷ್ಟ ಆಗಬೇಕಾದ್ರೆ ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟರೆ ಏನಾಗುತ್ತೆ, ವಿಷಯ ದೃಢವಾಗುತ್ತೆ ಅಂತ ಹಾಗೆ ಮಾಡಿರ್ತಾರೆ. ಏತೇನ ಮೋಹಾದಿಷ್ಟ ಅಭಿಭವಾದೇಹೇ ಇತ್ತೇತತ್ ಪ್ರಪಂಚಿತಂ ಭವತಿ. ಇದಿಷ್ಟು ಒಂದು ಭಾಗ. ಇನ್ನೊಂದು, ಅರ್ಜುನನಿಗೆ ಅಪರೋಕ್ಷ ಜ್ಞಾನಿ ಅಂತೀರಿ, ಪ್ರಶ್ನೆ ಕೇಳಿದೆ ಅಂತೀರಿ. ಆ ರೀತಿ ಪ್ರಶ್ನೆ ಕೇಳೋದ್ರಲ್ಲಿ ಎರಡು ವಿಧ ಇದೆ. ಪ್ರಶ್ನೆ ಕೇಳೋದ್ರಲ್ಲಿ ಗೊತ್ತಿಲ್ಲದೆ ಕೇಳೋದು ಬೇರೆ, ಗೊತ್ತಿದ್ದು ಕೇಳೋದು ಬೇರೆ, ಒಪ್ಪೋಣ. ಆದರೆ ಗೊತ್ತಿದ್ದು ಕೇಳಬೇಕಾದ್ರೆ ಗೊತ್ತಿಲ್ಲದವ್ರು ಕೇಳಬೇಕಾದ್ರೆ ಟೆನ್ಷನ್ ಅವನಿಗಿರೋದಿಲ್ಲ. ಅರ್ಥ ಆಯ್ತು? ಉದಾಹರಣೆಗೆ ಡಾಕ್ಟ್ರೇ ಜ್ವರ ಬಂದಾಗ ಏನು ತಗೋಬೇಕು ಅಂತ ಕಾಮಾಗಿ ಕೇಳ್ತಾನೆ. ಜ್ವರ ಬಂದಿಲ್ಲ ಅವನಿಗೆ, ಜ್ವರ ಬಂದಾಗ ಅಯ್ಯೋ ಆಯ್ತು ಡಾಕ್ಟ್ರೇ ಅಂತ ಹೋಗ್ತಾರೆ, ಗುತ್ತು ಪಟ್ಕೊಂಡು ಹೋಗ್ತಾನೆ. ಯಾತಕ್ಕೆ? ಯಾತಕ್ಕೆ? ಅನುಭವ ಇದೆ ಅವನಿಗೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಅವನಿಗೆ. ಇವನಿಗೆ ಜಗಡಿ ಬಂದಾಗ ಏನು, ಜನರಲ್ಲೇ ಕೇಳು, ಜಗಡಿ ಬಂದಾಗ ಏನು ಕೊಟ್ಟರೆ ವಾಸಿ ಅಂತ. ಯಾಕಂದ್ರೆ ಯಾರ ತಿರುಗಿ ಹೋಗ್ತಾ ಇದ್ದೀವಿ, ಬಂದೆ ಹುಷಾರಾಗಿರೋಣ ಅಂತ ಕೇಳ್ತಿದ್ದೀವಿ ಅಂತ ಕೇಳ್ತಾ ಹಿಡಿತಾ. ಇಲ್ಲಿ ಯಾರು ಒದ್ದಾಡ್ತಿದ್ದೀನಿ, ಉತ್ತರ ಕೊಡಿ ಅಂತ ಕೇಳ್ತಾ. ಅದಕ್ಕೇನೆ ತಿಳಿದು ಪ್ರಶ್ನೆ ಕೇಳಬೇಕಾದ್ರೆ ಟೆನ್ಷನ್ ಇರೋದಿಲ್ಲ. ತಿಳಿದೇ ಇದ್ರೆ ಪ್ರಶ್ನೆ, ಅರ್ಜುನ ಟೆನ್ಷನ್ ಇದೆ ಈಗ, ಹೊತ್ತಾನೆ ಕೃಷ್ಣ, ಓ ಭಾರಿ ಹಾಗಾಗ್ಬಿಟ್ಟು ಹೀಗಾಗ್ಬಿಟ್ಟು ಹೇಳ್ಕೊತಾ ಇದ್ದಾನೆ ಅಂದಮೇಲೆ ಅಜ್ಞಾನಿ ಅಂತ ಆಯ್ತಲ್ಲ, ಅರ್ಥ ಆಯ್ತಾ? ಈಗ ಪ್ರಶ್ನೆ ಕೇಳೋದ್ರಲ್ಲಿ ಗೊತ್ತಾಗುತ್ತೆ. ಪ್ರಶ್ನೆ ಕೇಳೋದು ಅನುಭವಿಸಿ ಕೇಳೋದು ಬೇರೆ, ಇನ್ನೊಬ್ಬರ ಪರವಾಗಿ ಕೇಳೋದು ಬೇರೆ, ಅಥವಾ ಬಂದಾಗಿರಲಿ ಅಂತ ಕೇಳೋದು ಬೇರೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ ಈ ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಯಾತಕ್ಕೆ? ಆಗಲೇ ಹಸಿವಾಗಿದ್ದೆ ಅಲ್ಲಿ ತಿಂದೇ ಬಿಡ್ತಾರೆ, ಕಟ್ಕೊಂಡು ಹೋಗ್ಬೇಕಾದ್ರೆ. ಗೊತ್ತಾಯ್ತಲ್ಲ, ಈ ಹೊಟ್ಟೆ ತುಂಬಿದೆ, ಹಸಿವಾದಾಗ ಬೇಕು ಅಂತ ಕಟ್ಕೊಂಡು ಹೋಗ್ತಾರೆ. ಹೋಗ್ತಾನೆ, ಆಗಲೇ ಉತ್ತಿ ಉಪಯೋಗಿಸೋಕೆ ಹೋಗೋದಿಲ್ಲ. ಅದರ ಈ ಪರ್ಪಸ್ ಸರ್ವ್ ಆಗೋದಿಲ್ಲ. ಕೆಲವರು ಚಟ ಕೆಲವರಿಗೆ, ಏಳುವರೆ ಟ್ರೈನ್ ಇರುತ್ತೆ, 9 ಗಂಟೆ ಟ್ರೈನ್ ಇರುತ್ತೆ, ತಿಳ್ಕೊಂಬಿಡ ಮನೆ ಊಟ ಮಾಡ್ಕೊಂಡು ಹೋಗ್ಬಾರದೇ ಹೋಗೋದಿಲ್ಲ. ಅಲ್ಲಿ ಫ್ಯಾಷನ್, ಅಲ್ಲಿ ಹೋಗಿ ಅಲ್ಲಿ ಬಿಸ್ತಾ ಕೂತ್ಕೊಂಡ್ಬಿಡ್ತಾರೆ. ಇಷ್ಟಾಗಲ್ಲ ಹಚ್ಚಿಕೊಂಡು ನೋಡೋರೆಲ್ಲ ಅಸಹ್ಯ ಬರ ಮಾಡಿ ತಿಳ್ಕೊತ ಕೂತಿರ್ತಾರೆ. ಮನೇಲಿ ಹೋಗ್ಬೋದು, ಹೋಗೋದಿಲ್ಲ. ಅಥವಾ ಹೋಟ್ಲಿಗೆ ಹೋಗೋದು, ಸೀದಾ ಮನೆ ಬಿಟ್ಟು ಸೀದಾ ಹೋಟ್ಲಿಗೆ ಮನೆ ತಿಳ್ಕೊಂಡು ಹೋಗ್ಬಾರ್ದೆ. ಆಪತ್ಕಾಲ ಅಂಬದು ಮಾತ್ರ ಆಪತ್ ತಾವೇ ತಿಳ್ಕೊಂಡಾಗ ಮಾಡ್ಕೋತಾರೆ, ಹಾಗೆ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಗೊತ್ತಿದ್ದು ಕೇಳೋದಕ್ಕೂ ಗೊತ್ತಿಲ್ಲದೆ ಕೇಳೋದಕ್ಕೂ ವ್ಯತ್ಯಾಸ ಇರೋದ್ರಿಂದ ಅರ್ಜುನ ಪ್ರಶ್ನೆ ಕೇಳಿದಾಗ ಅರ್ಜುನ ತಾನೇ ಹೇಳ್ಕೋತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ಶಿಷ್ಯ, ನಾನು ಹೇಳೋದು ಇಷ್ಟೆಲ್ಲ ಕೇಳ್ತಾನೆ ಅಂದಮೇಲೆ ಏನಲ್ಲ ಆತೀಗ, ಜ್ಞಾನಿ ಅಲ್ಲ ಅಂತ ಹೇಳಬೇಕಾಗ್ತದೆ. ಮಾತು ಜ್ಞಾನಿ ಅಂತ ಪ್ರೂಫ್ ಇದೆ, ಏನು ಮಾಡ್ತೀರೀಗ? ಅದಕ್ಕೆ ಕೊಡ್ತಾರೆ ಮೋಹಸ್ತು ಅಭಿಭವಾದೇಹೇ. ಏನಾಗಿದೆ ಈಗ? ಜ್ಞಾನ ತಿರೋಧಾನ ಆಗಿದೆ, ನಿಮಗೆ ಗೊತ್ತಿತ್ತು ಮರ್ತೋಗಿದೆ ಅಂತ ಸಿಂಪಲ್ ಆನ್ಸರ್. ಗೊತ್ತಿದ್ದವರಿಗೆ ಮರಿಬಾರದು ಅಂತೇನು ಇಲ್ವಲ್ಲ, ದೇವರಿಗೆ ಅದನ್ನು ಹೇಳಬಾರದು ಅಷ್ಟೇ, ದೇವರು ಮರೆತುಬಿಟ್ಟಿದ್ದ ಅಂತ ಹೇಳಬಾರದು ಅಷ್ಟೇ. ಈಗ ಕೆಲವರಿಗೆ ಮರವ ನೋಡು, ಅರ್ಜುನಾದಿಗಳಿಗೆ ಏನಾಗ್ಬೋದು ಅವತಾರ ಮಾಡಿದಾಗ ಮರವು ಬರೋದು. ಆದ್ದರಿಂದ ಸರಿನೇ, ಏನು ಸಮ ನೀವು ಎಷ್ಟು ಪ್ರಶ್ನೆಗೆ ಉತ್ತರಗಳವೆಲ್ಲ ಕೂಡ ಗೊತ್ತಿತ್ತೋ ಇಲ್ಲೋ, ಗೊತ್ತಿದ್ದು ಕೇಳಿದ ಯಾಕೆ, ಗೊತ್ತಿಲ್ಲದ್ರೆ ಅಂತ ಕೇಳಿದ, ಗೊತ್ತಿದ್ದು ಕೇಳೋದಕ್ಕೆ ಏನು ಅರ್ಥ, ಆಮೇಲೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಏನು ಗುರುತು, ಆಗಲೇ ಯಾತಕ್ಕೆ ಕೇಳಿದ, ಮೋಹ ಬಂದಿದೆ ಅಂತ ಹೇಳೋದಕ್ಕೆ ಇದಿಷ್ಟು ಉತ್ತರ ಹೇಳೋದಕ್ಕೆ ಮೋಹಾದಿಷ್ಟು ಅಭಿಭವಾದೇಹಿ. ಯಾಕೆ ಬರ್ತಾ ಇದೆ? ತುಂಬ ಆಯಾಸ ಆಗಿಬಿಟ್ಟಿತ್ತು, ಭಾರಿ ಓಡಾಟ, ಅದಕ್ಕೆ ಆ ಟೈಮಿನ ಮುದ್ದೆ ಓಡಲಿಲ್ಲ, ಮರ್ತು ಹೋಗಿತ್ತು. ಅರ್ಜುನ ಯುದ್ಧದ ಟೆನ್ಷನ್, ಈಗ ಆ ಟೆನ್ಷನಲ್ಲಿ ಏನಾಯ್ತು, ಈಗ ಏನೋ ಬಂಧುಗಳು ಒಂದು ಕೃಪೆ ಬೇರೆ ಬಂದುಬಿಡ್ತು, ಭೀಷ್ಮ ದ್ರೋಣರು ದೊಡ್ಡವರು ಅಂತ ಅನಿಸ್ತು. ತಕ್ಷಣ ಏನು ಮಾಡ್ದ, ಆ ಗಲಾಟೆ ಮರೆತು ಬಿಟ್ಟ ಅಷ್ಟೇ ಹೊರತು ಇನ್ನೇನಿಲ್ಲ. ಪ್ರಾರಬ್ಧ ಕಾರಣ ಮೂಲ ಕಾರಣ, ಎಲ್ಲದಕ್ಕೆ ಬೇಸಿಕ್ ಯಾವುದು ಪ್ರಾರಬ್ಧ ಕಾರಣ. ಅಲ್ಲಿಗಿರಲಿ, ನಾಳೆ ವಿಚಾರ ಕಂಡಿತು. ಓಂ ಧರ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾಪ್ತೇಷ್ವ ವಿಘ್ನಸ್ವರಾಟ್ ಬ್ರಹ್ಮ ಹೃದಯಾದಿ ಕವಯೇ ಯಂ ಸೂರಯಃ.